ज्ञात्वा अमृतमश्नुते अनादिमत् परं ब्रह्म न सत् तन्न असदुच्यते ज्ञेयं यत् तत् प्रवक्ष्यामि ಯತ್ ಜ್ಞೇಯಂ ತತ್ ಪ್ರವಕ್ಷ್ಯಾಮಿ ಯಾವುದು ಜ್ಞೇಯ ಯಾವುದನ್ನು ತಿಳ್ಕೊಳ್ಳಲೇಬೇಕು ಅಂತ ಅರ್ಥ ತಿಳ್ಕೊಳ್ಬೇಕು ತಿಳ್ಕೊಳ್ಳಲೇಬೇಕು ಅದನ್ನು ಹೇಳ್ತೇನೆ ವಕ್ಷ್ಯಾಮಿ ಪ್ರವಕ್ಷ್ಯಾಮಿ ವಿಸ್ತಾರವಾಗಿ ಹೇಳ್ತೇನೆ ಯತ್ ಜ್ಞಾತ್ವ ಅಮೃತಂ ಅಶ್ನುತೆ ಅದನ್ನು ತಿಳ್ಕೊಂಡ್ರೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾ ಮೋಕ್ಷ ಸಿಗತಕ್ಕಂತಹ ಜ್ಞೇಯ ಅಂದರೆ ಅಸಾತೋ ಬ್ರಹ್ಮ ಜಿಜ್ಞಾಸ ವಿಷ್ಣು ಹೊರತು ಬೇರೆಯವರಲ್ಲ ಅನಾದಿಮತ್ ಪರಂ ಬ್ರಹ್ಮ ನ ಸತ್ತನ್ನ ಅಸದುಚ್ಯತೆ ಅದ್ಯಾರು ಪರಂಬ್ರಹ್ಮನೇ ಅಂಥ ಜ್ಞೇಯ ದೇವರೇ ಜಿಜ್ಞಾಸ್ಯನಾದವನು ಪರಂಬ್ರಹ್ಮ ಅಂತೇಳಿ ತಾನೇ ಅಂತ ಹೇಳಿದ್ರೆ ತಾನೇ ಬ್ರಹ್ಮ ಅನಾದಿಮತ್ ಅನಾದಿಯಾದದ್ದು ಪರಂ ಶ್ರೇಷ್ಠವಾದದ್ದು ಬ್ರಹ್ಮ ನ ಸತ್ ನ ಅಸದುಚ್ಯತೆ ಅದು ಸತ್ ಪದಾರ್ಥಗಳಿಗಿಂತ ಭಿನ್ನ ಅಸತ್ ಪದಾರ್ಥಗಳಿಗಿಂತ ಭಿನ್ನ ಸತ್ ಪದಾರ್ಥಗಳು ಮೂರ್ತ ಪದಾರ್ಥಗಳು ಅಸತ್ ಪದಾರ್ಥಗಳು ಅಮೂರ್ತ ಪದಾರ್ಥಗಳು ಎರಡಕ್ಕಿಂತ ಭಿನ್ನವಾಗಿರ್ತಕ್ಕಂಥ ವಸ್ತುವೆ ಅದು ಜೀವೇಶ್ವರ ಭೇದ ಸ್ಪಷ್ಟ ಹೇಳ್ತಾ ಇದ್ದ ಜೀವೇಶ್ವರ ಭೇದನೇ ಬಂದಿರೋ ಮುಖ್ಯವಾದ ಅಂಶ ಪರಂ ಬ್ರಹ್ಮ ಇತಿ ಸಚ ಯಹ ಇತಿ ಪ್ರತಿಜ್ಞಾನ ಮುಚ್ಚತೆ ಹಿಂದೆ ಸಚ ಯಹ ಯತ್ ಪ್ರಭಾವಶ್ಚ ಅಂತ ಹಿಂದೆ ಬಂದಿತ್ತು ಅದನ್ನು ಹೇಳ್ತಾ ಇದ್ದಾನೆ ಅನ್ಯತ್ ಯತ್ ಪ್ರಭಾವ ಇತಿ ಆದಿಮತ್ ದೇಹಾದಿ ವರ್ಜಿತಂ ಅನಾದಿಮತ್ ಆದಿಮತ್ ಅಂದರೆ ದೇಹಾದಿಗಳಿಂದ ದೂರವಾಗಿರೋದು ಆದಿ ಅಂದರೆ ದೇಹ ದೇಹ ಹುಟ್ಟಿದೆ ಸಾವಿದೆ ಅದು ಅನಾದಿಮತ್ ಹುಟ್ಟು ಸಾವುಗಳಿರ್ತಕ್ಕಂಥ ದೇಹವನ್ನು ಪರಮಾತ್ಮ ಹೊಂದಿಲ್ಲ ಅದರಿಂದಾಗಿನೇ ಅನಾದಿಮತ್ ಅಂತ ದೇವರಿಗೆ ಹೇಳಿದರು ಅನಾದಿಮತ್ ಪ್ರತಿಜ್ಞಾತಾರ್ಥದ್ವಯ ಪ್ರತಿಪಾದನಾಯ ಜ್ಞೇಯಂ ಯತ್ತತ್ ಇತ್ಯಾದಿಕಂ ವಾಕ್ಯಮಿತಿ ಸೂಚಿತಂ ತತ್ರ ಕೇನ ಕಿಮುಚ್ಯತೆ ಇತ್ಯತ ಆಹ ಪರಮಿತಿ ಇತಿ ನಾಮೋಕ್ತ್ಯ ಪರಂ ಬ್ರಹ್ಮ ಅಂತಕ್ಕಂಥ ನಾಮದಿಂದ ಯಾವುದು ಜ್ಞೇಯ ಎಂಬುದನ್ನು ಸ್ಪಷ್ಟ ತಿಳಿಸಿದ್ದಾನೆ ಅನ್ಯತ್ ಅನಾದಿಮತ್ ಇತ್ಯಾದಿಕಂ ಯತ್ ಪ್ರಭಾವ ಇತಿ ಪ್ರತಿಜ್ಞಾತಸ್ಯ ಪ್ರತಿಪಾದಕಮಿತ್ಯರ್ಥ ಇತ್ಯಾದಿ ಅಂತ ಏನು ಹೇಳಿತ್ತು ಹಿಂದೆ ಅದಕ್ಕೆ ಉತ್ತರವಾಗಿ ಬಂದಿರತಕ್ಕಂಥ ಪರಬ್ರಹ್ಮನೇ ಜ್ಞೇಯ ಅವನ ಪ್ರಭಾವದಿಂದನೇ ಎಲ್ಲ ಆಗ್ತಾ ಇದೆ ಅಂತ ತಿಳಿಬೇಕು ಆದಿ ಅಸ್ಯ ಅಸ್ತಿ ಇತಿ ಅನಾದಿಮತ್ ನ ಆದಿಮತ್ ಅನಾದಿಮತ್ ಇತಿ ವ್ಯಾಖ್ಯಾನೇ ನ ವಿದ್ಯತೆ ಆದಿ ಅಸ್ಯ ಇತಿ ಅನಾದಿ ಇತಿ ಬಹುರಿಹಿತ್ವ ಆಶ್ರಯಣೇನೈವ ವಿವಕ್ಷಿತಾರ್ಥಸಿದ್ಧೇ ಮತುಪೋ ವೈಯರ್ಥ್ಯಮಿತಿ ದೋಷಂ ಪಶ್ಯಂತಹ ಕೇಚಿತ್ ಅನಾದಿ ಇತಿ ಮತ್ಪರಂ ಇತಿ ಚ ಪದಂ ವಿಚಿದ್ಯ ಅಹಂ ವಾಸುದೇವಾಖ್ಯಾ ಪರಾಶಕ್ತಿ ಯಸ್ಯ ತತ್ ಮತ್ಪರಂ ಇತಿ ವ್ಯಾಚಕ್ಷತೆ ತದಸತ್ ಅನಾದಿಮತ್ ಅಂತ ಪದ ಇದೆ ಅನಾದಿಮತ್ ಅಂದ್ರೆ ಏನಾಗತ್ತಲ್ಲಿ ಆದಿಯನ್ನು ಹೊಂದಿರೋದು ಆದಿಮತ್ ಆದಿ ಅಸ್ಯ ಅಸ್ತಿ ಇತಿ ಆದಿಮತ್ ಆದಿಯನ್ನು ಹೊಂದಿರೋದು ಆದಿಮತ್ ನ ಆದಿಮತ್ ಅನಾದಿಮತ್ ಆದಿಯನ್ನು ಯಾವುದು ಹೊಂದಿಲ್ಲೋ ಅದು ಅನಾದಿ ಮತ್ ಅಂತ ವ್ಯಾಖ್ಯಾನ ಮಾಡಿದರೆ ನವಿದ್ಯತೆ ಆದಿ ಅಸ್ಯ ಇತ್ಯನಾದಿ ಇತಿ ಬಹುರೀಹಿತ್ವಾಶ್ರಯಣೇನೈವ ವಿವಕ್ಷಿತಾರ್ಥ ಸಿದ್ಧೇಹೇ ಮತುಬೋ ಬರೀ ಅನಾದಿ ಅಂತ ಹೇಳಿದರೆ ಸಾಕು ಅನಾದಿ ಮತ್ತಕ್ಕೆ ಆದಿ ಇಲ್ಲದ್ದು ಅನಾದಿ ಅಷ್ಟೇ ಆದಿ ಇಲ್ಲದೆ ಅನಾದಿ ಮತ್ ಅನಾದಿಯನ್ನು ಹೊಂದಿರುವುದು ಅಂತ ಹೇಳೋದಕ್ಕಿಂತ ಅನಾದಿ ಅಂತ ಹೇಳಿದರೆ ಸಾಕಾಗ್ತಿತ್ತು ಯಾತಕ್ಕೆ ಅನಾದಿ ಮತ್ ಅಂತ ಹೇಳಬೇಕಾಗಿತ್ತು ಮತುಪಃ ಮತ್ತ ಮತಕ್ಕೆ ಮತುಪಃ ಅಂತ ಪ್ರತ್ಯಯ ವೈಯರ್ಥಮಿತಿ ದೋಷಂ ಪಶ್ಯಂತಹ ಆದ್ದರಿಂದ ಅನಾದಿ ಅಂತ ಹೇಳಿದ್ರೆ ಸಾಕಾಗ್ತಿತ್ತು ಅನಾದಿಮತ್ ಅಂತ ಹೇಳಿದ್ರಿಂದ ಅದು ಸರಿ ಹೋಗೋದಿಲ್ಲ ಅಂಥೇಳಿ ಯಾಕಂದ್ರೆ ಏನು ಮಾಡಿದ್ದಾರೆ ಅನಾದಿ ಮತ್ಪರಂ ಅಂತ ಬಿಡಿಸಿದ್ದಾರೆ ಅನಾದಿಮತ್ ಪರಂ ಅಲ್ಲ ಅನಾದಿ ಮತ್ಪರಂ ಅಂತ ಬಿಡಿಸಿ ಹೇಳ್ತಾರೆ ಇತಿಚ ಪದಂ ವಿಚ್ಛಿದ್ಯ ಅಹಂ ವಾಸುದೇವಾಖ್ಯ ಪರಾಶಕ್ತಿ ಯಸ್ಯ ತತ್ ಮತ್ಪರಂ ಇತಿ ವ್ಯಾಚಕ್ಷತೆ ತದಸತ್ ಅಂತ ವ್ಯಾಖ್ಯಾನ ಸರಿಯಲ್ಲ ಅಂತ ಹೇಳಿಬಿಟ್ರು ಅರ್ಥ ಅಸಂಭವ ನೀವು ಆ ರೀತಿ ಮಾಡಿದ್ರೆ ಅರ್ಥ ಬರಲಿಲ್ಲ ಅದರೊಳಗೆ ನೀವು ಹೇಳೋ ಅರ್ಥ ಬಂದಿಲ್ಲ ಆದ್ದರಿಂದ ನೀವೇನೋ ಸಮಸ್ಯೆ ಪರಿಹಾರ ಮಾಡೋಕ್ಕೆ ಹೋಗಿ ಇನ್ನೊಂದು ಸಮಸ್ಯೆ ಸಿಕ್ಕಾಕೊಂಡಾಗಾಯಿತು ಉಪಯೋಗ ಇಲ್ಲ ನಹಿ ಬ್ರಹ್ಮ ಇತಿ ವಾಸುದೇವ ಇತಿ ಕಶ್ಚಿತ್ ಭೇದ ವಾಸುದೇವರೇ ಬ್ರಹ್ಮ ಬ್ರಹ್ಮನೇ ವಾಸುದೇವ ಅಂದಮೇಲೆ ವಾಸುದೇವ ಅಂತ ಪರಶಕ್ತಿಯನ್ನು ಆಶ್ರಯಿಸಿರೋ ಅಂತ ಅರ್ಥ ಮಾಡಿದರೆ ತಪ್ಪು ಹೋಯ್ತಪ್ಪ ನಚ ಅವತಾರೇಶು ಪಾರಾವರ್ಯಂ ಇತಿ ಮುಕ್ತಮಿತಿ ಭಾವೇನ ಯಥಾ ಮತ್ತು ಪೂರ್ಣ ವೈಯರ್ಥ್ಯಂ ತಥಾ ವ್ಯಾಚಷ್ಟೆ ಆದಿಮತಿ ಹಾಗಿದ್ರೆ ಇದೇನರ್ಥ ಹೇಳ್ತೀರಿ ನೀವೀಗ ಅಂತ ಕೇಳಿದ್ರೆ ಹೇಳ್ತಾರೆ ಆಚಾರ್ಯ ಹೇಳಿದರು ಏನಂತ ಆದಿಮತ್ ಆದಿಮತ್ ಅಂದರೆ ದೇಹಾದಿಗಳನ್ನು ಹೊಂದಿರೋದು ಅಂದರೆ ಆದಿಯನ್ನು ಹೊಂದಿರೋದು ಅಂತ ಅರ್ಥ ನಾ ಅನಾದಿಮತ್ ನಾ ಆದಿಮತ್ ಅನಾದಿಮತ್ ದೇಹಾದಿಗಳನ್ನು ಹೊಂದಿರತಕ್ಕಂಥ ಪದಾರ್ಥವಾಗಿ ಪರಮಾತ್ಮ ಇಲ್ಲ ಅಷ್ಟೇ ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ಆ ಅರ್ಥ ಬರೋದ್ರಿಂದ ಸುಲಭವಾಗಿದೆ ಸುಲಭವನ್ನು ಬೇರೆ ಅರ್ಥ ಮಾಡಿಕೊಂಡು ಪರಿಹಾರ ಕೊಂಡುಕೊಟ್ಟು ಇನ್ನೂ ಪದಿ ತೀರಿಸಿ ಮಾಡಿದರು ತಪ್ಪದು ಮತ್ಪರಮತ್ ಮಾಡಬಾರ್ದು ಅನಾದಿಮತ್ ಪರಂಬ್ರಹ್ಮ ಅಂತ ಬಿಡಿಸ್ಬೇಕು ಬರ್ತದೆ. ಅನಾದಿ ಮತ್ಪರಂ ಅಂತ ಬಿಡಿಸಬಾರದು ಅಂತ ಹೇಳಿ ಬಿಡಿಸಿ ಉಪಯೋಗ ಆಗಲಿಲ್ಲ. ಬಿಡಿಸಕ್ಕೆ ಹೋದ್ರೆ ಪ್ರಯೋಜನ ಆಗಲಿಲ್ಲ ನಿಮಗೆ, ಬಿಟ್ಟುಬಿಡಿ. ಹೀಗೆ ಮಾಡಿ ಇದಕ್ಕೆ ಅರ್ಥ ಆಗಲಿಲ್ಲ ಅಂತ ಏನೋ ಮಾಡಿದ, ಅರ್ಥ ಸರಿಯಾಗಿದೆ ಕನ್ಫ್ಯೂಸ್ ಮಾಡಿಕೊಂಡು ನಿಜವಾದ ಅನರ್ಥ ಮಾಡಿಕೊಟ್ಟಿದ್ದು. ಆದಿ ಹಿ ಏಷಾಮಸ್ತಿ ಇತಿ ಆದಿಮಂತಿ ನ ವಿದ್ಯಂತೆ ಆದಿಮಂತಿ ಯಶ್ಚ ತನಾದಿಮತೆ ಸಾಮರ್ಥ್ಯ ತಾನಿ ಚ ದೇಹೇಂದ್ರಿಯ ಗುಣಕ್ರಿಯಾದೀನಿ ಇತ್ಯರ್ಥ. ಪ್ರಾಕೃತವಾದ ಎಲ್ಲವೂ ಕೂಡ ಆದಿಮತೆ ಹುಟ್ಟು ಸಾವುಗಳಿದೆ ಅಂತ. ಆದಿಮತ್ತಾದ ಯಾವುದೂ ದೇವರಿಗಿಲ್ಲ ಅಂತ ಅದನ್ನು ಹೇಳೋದಕ್ಕೋಸ್ಕರ ಅನಾದಿಮತ್ ಅಂತ ಕರೆದಿದ್ದಾರೆ. ಸುಲಭವಾದ ಅರ್ಥ, ಯಾವ ಸಮಸ್ಯೆನೂ ಇಲ್ಲ ಅದರೊಳಗೆ. ದೇಹೇಂದ್ರಿಯ ಗುಣಕ್ರಿಯಾದೀನಿ ಇತ್ಯರ್ಥ ಅಥವಾ ಪೂರ್ವೋಕ್ತ ಏವ ವಿಗ್ರಹ ನಚ ಬತುಪೋ ವೈಯರ್ಥ್ಯಂ. ಮತ್ತುಪಿಗೆ ವೈಯರ್ಥ ಬರಲಿಲ್ಲ. ಯಾಕೆ? ವೈದಿಕಂ ಲಿಂಗವ್ಯತ್ಯಯಂ ವಿಭಕ್ತಿ ಲೋಪಂ ವಾ ಮನ್ಯಮಾನಸ್ಯ ಬಹುರಿಹಿರ್ವಾ ನೈ ಸಮಾಸೋ ವಾ ಅಯಮಿತಿ ಸಂಶಯ ಸ್ಯಾತ್. ತಥಾಚ ಬ್ರಹ್ಮ ಸ್ವಯಂ ಕಾರಣಂ ನಭವತೀತಿ ಶಂಕೇತ. ತನ್ನ ನಿವೃತ್ತ್ಯರ್ಥಂ ಮತುಬಂತೇನ ಆದಿಶಬ್ದೇನ ನೈ ಸಮಾಸಸ್ಯ ವೈದಿಕಂ ಲಿಂಗವ್ಯತ್ಯಯಂ ವಿಭಕ್ತಿ ಲೋಕಂ ವಾ ಮನ್ಯಮಾನಸ್ಯ ಬಹುರೀಹ ನಯಮ ಸಮಾಸೋ ವಾಯಮಿತಿ ಸಂಶಯ ಸ್ಯಾತ್. ಇದು ನೈ ಸಮಾಸನೋ ನ ಆದಿಮತ್ ಅನಾದಿಮತ್ ನೈ ಸಮಾಸ ನ ವಿದ್ಯತೆ ಆದಿ ಯಶ ತತ್ತಂಬುದು ಬೌರಿ ಸಮಾಸ. ಇದರಲ್ಲಿ ಯಾವುದು ಅಂತ ಗೊಂದಲ ಬರಬಾರದು ಅಂತ ಪದ ಉಪಯೋಗಿಸಿದ್ದಾರೆ. ತಥಾಚ ಬ್ರಹ್ಮ ಸ್ವಯಂ ಕಾರಣಂ ನಾ ಭವತೀತಿ ಶಂಕೇತ. ಆ ರೀತಿ ಅರ್ಥ ಅನಾದಿ ಅಂತ ಅಷ್ಟೇ ಇದ್ದುಬಿಟ್ಟಿದ್ರೆ ಏನಾಗ್ತಿತ್ತು ಅಂದರೆ ಬರೀ ಬ್ರಹ್ಮ ಅನಾದಿ ಅಷ್ಟೇ. ಅವನ ಕಾರಣ ಅಂತೇನು ಅವನಿಗೆ ಆದಿ ಇಲ್ಲ ಅಂತ ಆಯ್ತೇ ಹೊರತು ಜಗತ್ ಕಾರಣ ಅಂತ ಅರ್ಥ ಬರೋದಿಲ್ಲ. ಅದಕ್ಕಾಗಿ ಅನಾದಿಮತ್ ಅಂತ ಹೇಳಿದ್ರಿಂದ ಆದಿಮತ್ತಾದ ದೇಹಗಳು ಅವನಿಗಿಲ್ಲ, ಆದಿಮತ್ತಾದ ದೇಹ ಹುಡ್ದವ್ರಿಗೆ ಅವನು ಕೊಡ್ತಾನೆ ಅಂತ ಅರ್ಥ ಬರೋದ್ರಿಂದ ಸೃಷ್ಟಿಯಾದಿ ಕರ್ತೃತ್ವ ಬರುತ್ತೆ. ಇದು ಬರೋದಿಲ್ಲ ಅಂತ ಹೇಳೋದಕ್ಕೋಸ್ಕರ ಅನಾದಿ ಅಂತ ಹೇಳಿದೆ. ಅನಾದಿಮತ್ ಅಂತ ಹೇಳಿದ್ದಾರೆ. ಆದಿಮತ್ ಅಂದ್ರೆ ಜೀವ ಅಲ್ಲ, ದೇಹ. ದೇಹೇಂದ್ರಿಯಾದಿಗಳೆಲ್ಲ ಪ್ರಾಕೃತವಾದದ್ದೆಲ್ಲವೂ ಆದಿಮತ್, ಅಪ್ರಾಕೃತವಾದದ್ದೆಲ್ಲ ಅನಾದಿ. ಅದಕ್ಕಾಗಿ ಆ ಪದ ಉಪಯೋಗಿಸಿದ್ದಾರೆ. ತನ್ನ ನಿವೃತ್ತ್ಯರ್ಥಂ ಮತು ಬಂತೇನ ಆದಿಶಬ್ದೇನ ನೈ ಸಮಾಸಸ್ಯ ಆಶ್ರಯಣಾತ್. ಆದ್ದರಿಂದ ಇಲ್ಲೇ ನೈ ಸಮಾಸ ಎಂಥದ್ದು ಆದಿಮತ್ ದೇಹಾದಿಗಳನ್ನು ಹೊಂದಿರತಕ್ಕಂಥವನು ಪರಮಾತ್ಮ ಅಲ್ಲ ಅಂತ ಅರ್ಥ ಹೇಳಿದ್ರಿಂದ ದೇವರಿಗೆ ಆಕಾರನೂ ಇದೆ, ಆಕಾರನೂ ಇದೆ, ಆದರೆ ಪ್ರಾಕೃತ ಆಕಾರ ಇಲ್ಲ ಅಂತ ಎರಡರ್ಥನೂ ಬರಹ ಹೇಳಿದ್ದಾರೆ. ಏನ ಯಾರಿ ಜೀವಕ್ಕ? ಜೀವಕ್ಕೆ ಅನಾದಿ ಅಷ್ಟೇ, ದೇವರಿಗೆ ಅನಾದಿ ಅಂದ್ರೆ ಸಾಕು. ಇಲ್ಲಿ ಅನಾದಿ ಮತ್ತೆ ಅದಕ್ಕೆ ಹೇಳಿದ್ದಾರೆ ಅಂದ್ರೆ ವಿಶೇಷಾಂಶ ಅದಕ್ಕೆ ಹೇಳಿದ್ದಾರೆ. ದೇವರಿಗೆ ಅನಾದಿ ಅಂತ ಹೇಳಿದ್ರು ಸಾಕು, ದೇವರಿಗೆ ಅನಾದಿ ಅಂತ ಹೇಳಿದ್ರು ಸಾಕು. ಆದ್ರೆ ದೇವರಿಗೆ ಅನಾದಿ ಮತ್ತೆ ಅಂತ ಹೇಳಿದ್ರಿಂದ ವಿಶೇಷಾಂಶ ಏನು ಅಂದ್ರೆ ಪ್ರಾಕೃತಾಕಾರ ಯಾವ ಕಾಲಕ್ಕೂ ಇಲ್ಲ. ಜೀವನ ಅನಾದಿ ಆದರೂ ಕೂಡ ಸಂಸಾರದಲ್ಲಿ ಏನಿದೆ ಅವನಿಗೆ? ಪ್ರಾಕೃತ ದೇಹಾದಿಗಳಿದೆ. ದೇವರಿಗೆ ಅದಿಲ್ಲ ಅಂತ ವಿಶೇಷಾಂಶ ಬರೋದ್ರಿಂದ ಹಾಗೆ ಹೇಳಿದ್ದಾರೆ ಅಂತ ಅರ್ಥ. ಮುಂದೆ ಅನ್ಯಥಾ ಅನಾದಿ ಇತ್ತೇವ ಶಾತ್ ಅಯ್ಯಸ್ತ ಇಟ್ಕೊಂಡಿದ್ದಕ್ಕೆ ಹಾಗೆ ಹೇಳಿದ್ದಾರೆ. ಇಲ್ಲ ಅನಾದಿ ಅಂತ ಹೇಳಿದ್ರೆ ಸಾಕಾಗ್ತಿತ್ತು ಅಂತ ಹೇಳಿ ಆಚಾರ್ಯರ ಭಾಷ್ಯ. ಏತ್ವೇವಂ ಪ್ರಯೋಜನದ್ವಯಂ ಅನಭಿಧಾಯ ಮತುಪಃ ಪ್ರಯೋಗ ಶ್ಲೋಕ ಪೂರಣಾರ್ಥ ಇತ್ಯುಕ್ತವಂತಹ ತಾನ್ ನಿರಾಚಷ್ಟೇ ಅನ್ಯಥೆ. ಯಾರಿಗೆ ಇದು ಅರ್ಥವಾಗಲಿಲ್ಲ, ಪ್ರಯೋಜನದ್ವಯಂ ಅನಭಿಧಾಯ ಮತುಪಃ ಪ್ರಯೋಗ ಶ್ಲೋಕ ಪೂರಣಾರ್ಥ, ಇನ್ನಕ್ಕೆ ಅದನ್ನ ಏನು ಮಾಡಿಬಿಟ್ರು ಅಂದರೆ ಅನಾದಿ ಅಂತಲೇ ಅರ್ಥ. ಅನಾದಿ ಮತ್ತಂತ ಯಾತಕ್ಕಂದ್ರು ಅಂದರೆ ಅನಾದಿ ಪರಂಬ್ರಹ್ಮ ಅಂದರೆ ಶ್ಲೋಕಕ್ಕೆ ಛಂದಸ್ ಕೆಟ್ಟೋಗ್ಬಿಡುತ್ತಲ್ಲ ಅಂದ್ರೆ ಮೇಕಪ್ ಮಾಡಕ್ಕೆ ಅನಾದಿ ಮತ್ತಂತ ಸೇರಿಸಿದ್ರು ಅದು ಇನ್ನೂ ಬರ್ದು. ಇದು ಶಾಸ್ತ್ರಕ್ಕೆ ಅರ್ಥ ಬರಿಬಾರದು. ಆ ರೀತಿ ಶಾಸ್ತ್ರಗಳಿಗೆ ಯಾವಾಗಲೂ ಕೂಡ ಛಂದೋಭಂಗ ಪರಿಹಾರ ಅರ್ಥವಾಗಿ ಪದ ಉಪಯೋಗಿಸಿದ್ದಾರೆ ಅಂತ ಹೇಳಿದರೆ ಅದು ಶಾಸ್ತ್ರನೇ ಅಲ್ಲ. ಕಾವ್ಯದಲ್ಲಿ ಉಪಯೋಗಿಸ್ಬೋದು, ಹಾಗೆಲ್ಲ ಯಾವುದಕ್ಕೆ ಉಪಯೋಗಿಸ್ಬಾರ್ದು ಅದನ್ನು ಶಾಸ್ತ್ರದಲ್ಲಿ ಉಪಯೋಗಿಸ್ಬಾರ್ದು, ತುಂಬ ಇಂಪಾರ್ಟೆಂಟ್. ಆದ್ದರಿಂದ ಅವರು ಈ ರೀತಿ ಅರ್ಥ ಮಾಡಿದರೆ ಶಾಸ್ತ್ರ ಅರ್ಥ ಮಾಡೋ ಕ್ರಮನೇ ಗೊತ್ತಿಲ್ಲ, ಅದೇ ಬಿಟ್ಟುಬಿಡ್ಬೇಕಲ್ಲ. ಅನಾದಿ ಅಂತಲೇ ಅರ್ಥ, ಅನಾದಿ ಮತ್ತೊಂದು ಎರಡು ಅಕ್ಷರ ಕಡಿಮೆ ಬಿಡುತ್ತೆ ಅಂತ ಸೇರಿಸಿದ್ರು ಅಂತ ಹೇಳೋದು ಸರಿಯಾದ ಪದ ಅಲ್ಲ. ಅಸ್ಮದುಕ್ತ ಪ್ರಯೋಜನದ್ವಯ ಅನಂಗೀಕಾರೆ ಇತ್ಯರ್ಥ ಸಾರ್ಥಕೇನ ಶಬ್ದಾಂತರೇಣ ಶ್ಲೋಕ ಪೂರಣ ಸಂಭವಾದಿತಿ ಭಾವ. ಅಂತ ಶ್ಲೋಕ ಬರಲಿಕ್ಕೆ ಬರದೇ ಇದ್ದವರಿಗೆ ಶಾಸ್ತ್ರ ಏನು ಬರೀತಾರೆ ಅಂತಾಗುತ್ತೆ. ಸುಲಭವಾಗಿ ಶ್ಲೋಕ ಬರಲಿಕ್ಕೆ ಬರ್ತಿರ್ಬೇಕಾದ್ರೆ ಏನೋ ಪದ ಸೇರಿಸ್ಬಿಟ್ಟು ಶ್ಲೋಕ ಮಾಡ್ತಾರೆ ಅಂದರೆ ಶಾಸ್ತ್ರಜ್ಞರೇ ಅಲ್ಲ, ಬರೆಯೋರು ಶಾಸ್ತ್ರಜ್ಞರಲ್ಲ, ಹೇಳೋನು ಶಾಸ್ತ್ರಜ್ಞರಲ್ಲ ಅಂತಾಗುತ್ತೆ ಎಂದು ಅಂಥ ಬರೀ ಅರ್ಥ ಬರೀಬಾರದು. ಮತ್ತು ಬಹುವೀಹಿ ಮಾಸ್ತ್ರೀತ್ಯ ಪುನಃ ಮತುವ ಪ್ರಯೋಗೇ ದೋಷ ಸ್ಯಾತ್ ನಚೈವಂ. ಹಾಗಿದ್ರೆ ಬಹುವ್ರೀಹಿ ಹೇಳಿದರೆ ಸಾಕು ಅಥವಾ ಮತುಪ್ ಹೇಳಿದರೂ ಸಾಕು, ಎಲ್ಲನ್ನ ಯಾಕೆ ಹೇಳಬೇಕು ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಟ್ವಿ ನಾವೀಗ. ಇತ್ತು ಶಬ್ದಾಂತರಮೇ ವೈಯತತ್ ತತ್ ಕಥಮಯಂ ದೋಷ ಅನ್ಯಥಾ ಯದ್ವಿಕಾರಿ ಇತ್ಯತ್ರಾಪಿ ದೋಷ ಪ್ರಸಂಗಾತ್ ವೈವಂ. ಬಹುವ್ರೀಹಿಂ ವಿವಕ್ಷಿತ್ವ ಅಲ್ಪೇನ ಶಬ್ದೇನ ಅಭಿಮತಾರ್ಥ ಪ್ರತಿಪಾದನ ಸಂಭವೇ ಬಹುಯತ್ನಾಶ್ರಯಣಸ್ಯ ದೋಷತ್ವೇನ ಉಕ್ತತ್ವಾತ್ ಯದ್ವಿಕಾರಿ ಇತ್ಯತ್ರ ಗೌರವಾಭಾವ ಬಹುರು ಹಿಂ ಬಹುರಿ ಎಂದು ಮನಸ್ಸಲ್ಲಿ ಇಟ್ಕೊಂಡು ಬಿಟ್ಟು ಅನಾದಿಮತ್ ಅಂತ ಶಬ್ದ ಉಪಯೋಗಿಸಿಬಿಟ್ರೆ ಅದು ದೋಷ ಬರುತ್ತೆ. ಅದಕ್ಕೋಸ್ಕರ ಅರ್ಥ ಮಾಡೋದೇ ತಪ್ಪು ಅಂತ ಹೇಳಿ ಯದ್ವಿಕಾರಿಯನ್ನಲ್ಲಿ ಪ್ರಸಂಗ ಬೇರೆ, ಇದು ಅನಾದಿಮತ್ ಅಂತ ಹೇಳಿ ಪ್ರಸಂಗ ಬೇರೆ, ಅಲ್ಲಿ ಅರ್ಥ ಹೇಳೋ ಪ್ರಸಂಗನೇ ಬೇರೆ, ಸುಲಭ ಆಗಿತ್ತು. ಇಲ್ಲಿ ಸಮಸ್ಯೆ ಇತ್ತು ಅಂತ ಆಚಾರ್ಯ ಸ್ಪಷ್ಟಪಡಿಸಿದ್ದಾರೆ. ಉಳಿದವರಿಗೆ ಸಮಸ್ಯೆ ಬಿಡಿಸೋಕ್ಕಾಗಲಿಲ್ಲ ಅಂತೇಳಿ ಸ್ಪಷ್ಟೀಕರಣ. ಉಳಿದವರು ಯಾರು ಪ್ರಶ್ನೆಯನ್ನು ಹಾಕ್ಕೊಳ್ಳಿಲ್ಲ, ಕೆಲವರು ಹಾಕ್ಕೊಂಡು ಇಂಥ ಉತ್ತರ ಕೊಟ್ಬಿಟ್ರು. ಆಚಾರ್ಯ ಎರಡನ್ನೂ ಹಾಕ್ಕೊಂಡು ಸರಿಯಾಗಿ ಉತ್ತರ ಬರ ತಿಳಿಸಿದೆ. ಇಷ್ಟು ಹೇಳಿ ಇನ್ನೇನು ದೇವ್ರ ಬಗ್ಗೆ ಹೇಳ್ತೇನೆ ಅಂತ ಹೇಳಿದ್ರಲ್ಲ, ಜ್ಞೇಯಂ ಜ್ಞೇಯಂ ಅಂತೇಳಿ ಶುರು ಮಾಡಿದ್ರೆ ಹೇಳೋದಕ್ಕೆ ಮೊದಲು ಅನಾದಿಮತ್ ಪರಂಬ್ರಹ್ಮ ನಸತ್ ತನ್ನ ಅಸದುಚ್ಚತೆ ಇಷ್ಟೇ ಕಂಟಿನ್ಯೂ ಮಾಡ್ತಾರೆ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿಸಿರೋ ಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭುಚ್ಚೈವ ನಿರ್ಗುಣಂ ಗುಣಭೋಕ್ತೃಚ. ಇದಿಷ್ಟು ದೇವರ ಮಹಿಮೆ ಇದು. ಸರ್ವತಃ ಪಾಣಿಪಾದಂ ತತ್ ಸರ್ವತಃ ಅಕ್ಷಿಸಿರೋ ಮುಖಂ ಸರ್ವತಃ ಶ್ರುತಿಮತ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ದೇವ್ರ ಮಹಿಮೆ ಹೇಗಿದೆ ನೋಡಿ. ಸರ್ವತಃ ಪಾಣಿಪಾದಂ ಅಲ್ಲಿ ಮೈಯೆಲ್ಲ ಕಣ್ಣು ಕಾಲು ಕೈಕಾಲುಗಳು, ಗೊತ್ತಾಯ್ತಾ, ಮೈಯೆಲ್ಲ ಕಣ್ಣು ಕೈಕಾಲುಗಳು ಅಂದರೆ ಎಲ್ಲ ಕಡೆ ನೋಡ್ತಾನೆ, ಎಲ್ಲ ಕಡೆ ಓಡಾಡ್ತಾನೆ ಅಂತ ಅರ್ಥ. ತತ್ ಸರ್ವತೋ ಅಕ್ಷಿಸಿರೋ ಮುಖಂ ಮೈಯೆಲ್ಲ ಪಾಣಿ ಪಾದ ಕರ್ಮೇಂದ್ರಿಯಗಳು, ಅಕ್ಷಿಸಿರೋ ಮುಖಂ ಜ್ಞಾನೇಂದ್ರಿಯಗಳು, ಮೈ ತುಂಬ ಜ್ಞಾನೇಂದ್ರಿಯ, ಮೈ ತುಂಬ ಕರ್ಮೇಂದ್ರಿಯ. ಸರ್ವತಃ ಶ್ರುತಿಮಲ್ಲೋಕೆ ಎಲ್ಲ ಕಡೆ ಪರಮಾತ್ಮನ ಕಿವಿ ಇದೆ ಅಂದರೆ ಪರಮಾತ್ಮನ ಮೆಲ್ಲಿಗೆ ಹೇಳಿದ್ರು ಮನಸ್ಸು ತಗೊಂಡ್ಕೊಂಡ್ರೆ ಕೇಳಿಸುತ್ತೆ ಪರಮಾತ್ಮನಿಗೆ, ಎಲ್ಲಿದ್ರೂ ಕೇಳಿಸುತ್ತೆ. ಗಟ್ಟಿ ಕೂಗಬಾರದು ದೇವರು, ಕೇಳಿಸೋದಿಲ್ಲ, ಕಿವುಡಲ್ಲ ದೇವರು, ಮತ್ತೆ ಇದಲ್ಲ ದೂರದಿಂದ ಕಿವುಡನೂ ಅಲ್ಲ. ಆದ್ರಿಂದ ಅಷ್ಟು ಸರ್ವತಃ ಶ್ರುತಿಮತ್ ಈ ಪದ ಅರ್ಥ ಮಾಡಿಕೊಂಡ್ರೆ ಧ್ಯಾನ ಜಪಕ್ಕೆ ಅರ್ಥ ಬರುತ್ತೆ. ಇಲ್ಲದವರೇ ದೇವರಿಗೆ ಎಲ್ಲ ಕಡೆ ಕಿವಿ ಇಲ್ಲದೆ ಹೋಗಿಬಿಟ್ಟು ಗಟ್ಟಿ ಕೂಗಿನ ಜಪ ಮಾಡಿ ಮೆಲ್ಲಿಗೆ ಜಪ ಅನ್ನೋ ಪದ್ಧತಿನೇ ಹೋಗ್ಬಿಡ್ತಾ ಇತ್ತು. ಸರ್ವತಃ ಶ್ರುತಿಮಲ್ಲೋಕೆ ಸರ್ವಂ ಆವೃತ್ಯ ತಿಷ್ಠತಿ ಸರ್ವಂ ಆವೃತ್ಯ ಎಲ್ಲವನ್ನು ಆವರಿಸಿ ನಿಂತಿದ್ದಾನೆ, ವ್ಯಾಪ್ತನಾಗಿದ್ದಾನೆ ಅಂತ ಅರ್ಥ. ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ. ಇದು ಸರ್ವೇಂದ್ರಿಯ ಗುಣಾಭಾಸಂ ಸರ್ವ ಇಂದ್ರಿಯಗಳ ಗುಣಗಳಿಂದ ಶೋಭಿತನಾಗಿದ್ದಾನೆ. ಸರ್ವ ಇಂದ್ರಿಯ ವಿವರ್ಜಿತಂ ಇಲ್ಲಿ ಕಾಂಟ್ರಡಿಕ್ಷನ್ ಇದ್ದಾಗೆ ಎಲ್ಲ ಇಂದ್ರಿಯಗಳು ಇದೆ, ಯಾವ ಇಂದ್ರಿಯನೂ ಇಲ್ಲ. ಅಪ್ರಾಕೃತ ಇಂದ್ರಿಯ ಎಲ್ಲ ಇದೆ, ಪ್ರಾಕೃತ ಇಂದ್ರಿಯ ಯಾವುದೂ ಇಲ್ಲ. ಸುಲಭ ದೇವನಿಗೆ ಪ್ರಾಕೃತವಾದದ್ದು ಯಾವುದೂ ಇಲ್ಲ. ಇದು ಸ್ಪೆಕ್ಸ್ ಹಾಕೊಂಡಿರ್ತಾನೆ, ಇದು ಡೆಡ್, ಇದು ಲೈವ್ ಅಲ್ಲ, ಇದು ಕಣ್ಣಿದೆ ಲೈವ್ ಅಲ್ಲ. ಗೊತ್ತಾಯ್ತಾ, ಕಣ್ಣು ಚುಚ್ಚರ ನೋವಾಗುತ್ತೆ, ಸ್ಪೆಕ್ಸ್ ಚುಚ್ಚರ ನೋವಾಗೋದಿಲ್ಲ. ಗೊತ್ತಾಯ್ತಾ, ದೇವರಿಗೆ ಅಂತ ನಮ್ಗೆ ಎರಡು ಕಣ್ಣಾಯಿತು, ಪ್ರಾಕೃತ ಒಂದು ಅಪ್ರಾಕೃತ ಒಂದು, ಪ್ರಾಕೃತ ಇನ್ನೊಂದು ಪ್ರಾಕೃತ ಸೇರ್ಕೊಂಡಾಗಾಯಿತು. ದೇವರಿಗೆ ಅದು ಯಾವುದೂ ಇಲ್ಲ. ಸರ್ವ ಇಂದ್ರಿಯ ವಿವರ್ಜಿತಂ, ಹಿಯರಿಂಗ್ ಏಡ್ ಹಾಕ್ಕೊಂಡ್ರೆ ಪ್ರಾಕೃತ ಇನ್ನೊಂದು ಪ್ರಾಕೃತ ಇನ್ನೊಂದು ಪ್ರಾಕೃತ ಆಯಿತು, ಸ್ಪೆಕ್ಸ್ ಹಾಕ್ಕೊಂಡ್ರೆ ಇನ್ನೊಂದು ಪ್ರಾಕೃತ ಆಯಿತು, ಅದರಲ್ಲೂ ಡಿಫ್ರೆಂಟ್ ಪವರ್ ಬಂದಾಗಲೇ ಮತ್ತೆ ಚೇಂಜ್ ಆಯಿತು ಹೋಯಿತು. ದೇವರಿಗಂತದ್ದೇನೇನೂ ಇಲ್ಲ. ಅದರಿಂದಾಗಿನೇ ಸರ್ವ ಇಂದ್ರಿಯ ಗುಣಗಳೂ ಇವೆ, ಯಾವ ಇಂದ್ರಿಯಗಳು ಕೂಡ ಪ್ರಾಕೃತವಾಗಿಲ್ಲ. ಅಸಕ್ತಂ ಸರ್ವಭೃಚ್ಚೈವ, ಹೌದು ಸರ್ವ ಇಲ್ಲಿ ಹೇಳ್ಬಿಟ್ಟಿದ್ದಾರೆ ಈಗಾಗಲೇ. ಸರ್ವ ಇಂದ್ರಿಯ ಅಂದರೆ ಪ್ರಾಕೃತ ಇಂದ್ರಿಯ ವರ್ಜಿತಂ ಅಂತ. ಪರಮಾತ್ಮನ ದೇಹವೂ ಅಪ್ರಾಕೃತ, ಅವರ ಇಂದ್ರಿಯಗಳು ಅಪ್ರಾಕೃತ. ದೇಹವೂ ಅಪ್ರಾಕೃತ, ಇಂದ್ರಿಯವೂ ಅಪ್ರಾಕೃತ ಅಂತ ಹೇಳೋದಕ್ಕೆ ಒತ್ತು ಹೇಳಿದೆ. ಅವನಿಗೆ ಪ್ರಾಕೃತ ದೇಹ ಇಲ್ಲ ಅಷ್ಟೇ ಅಲ್ಲ, ಪ್ರಾಕೃತ ಇಂದ್ರಿಯಗಳೂ ಇಲ್ಲ. ಗೊತ್ತಾಯ್ತಾ, ಪ್ರಾಕೃತ ಇಂದ್ರಿಯಗಳೂ ಇಲ್ಲ. ಅದೇ ರೀತಿಯೇ ಪರಮಾತ್ಮನಿಗೆ ಅಪ್ರಾಕೃತವಾದ ದೇಹ ಇದ್ದೇ ಇದೆ, ಪ್ರಾಕೃತ ದೇಹ ಇಲ್ಲೇ ಇಲ್ಲ. ದೇಹ ಇಂದ್ರಿಯ ಎರಡೆರಡು ಅದಿರುತ್ತಾರೆ. ದೇಹ ಒರಿಜಿನಲ್ ಆದರೂ ಇಂದ್ರಿಯ ಡೂಪ್ಲಿಕೇಟ್ ಆಗಿರ್ಬೋದು. ಇಂದ್ರಿಯ ಡೂಪ್ಲಿಕೇಟ್ ಕೈ ಕಾಲು ಎಲ್ಲ ಇದಾಗಿಬಿಟ್ರೆ, ಯಾರೊಬ್ರು ಸಾಮಾನ್ಯ ಸಿಕ್ಕಿರು 90 ವರ್ಷ ನಂದು ಎಲ್ಲ ಒರಿಜಿನಲ್ ಆರ್ಗನ್ಸ್ ಅಂತ ಹೇಳಿದ್ರು, ಅಂದರೆ ಯಾವುದೂ ಇನ್ನೂ ರಿಪ್ಲೇಸ್ ಆಗಿಲ್ಲ ಅಂತ ಅರ್ಥ. 90 ವರ್ಷ ಯಾವುದು ರಿಪ್ಲೇಸ್ ಆಗಿಲ್ಲ ಅಂದರೆ ಇಲ್ಲಿ ಪರಮಾತ್ಮನಿಗೆ ರಿಪ್ಲೇಸ್ ಆಗೋ ಇಂದ್ರಿಯಗಳೇ ಇಲ್ಲ, ಎಲ್ಲ ಏನವು ಎಲ್ಲ ಅಪ್ರಾಕೃತ. ಅದು ದೇವರ ಮಹಿಮೆ ಅದು. ಇದು ಅರ್ಥ ಮಾಡ್ಕೊಳ್ಳೋದು ಏನು ಹೇಳ್ಬಿಟ್ರು ಅವರು, ಇಂದ್ರಿಯ ಇರೋ ಒಂದು ಸಾಕಾರ ಬ್ರಹ್ಮ, ಇವ್ ನಿರಾಕಾರ ಬ್ರಹ್ಮ, ಎರಡು ಬ್ರಹ್ಮ ಸೃಷ್ಟಿ ಮಾಡಿದೆ. ತಪ್ಪದು ಹೌದೌದು. ಇಂದ್ರಿಯರು ಜ್ಞಾನ ಮುಕ್ತರ ಜ್ಞಾನ, ಇಂದ್ರಿಯಗಳೇ ಜ್ಞಾನಾನಂದಮಯ. ಇನ್ನು ದೇವರ ಬಗ್ಗೆ ಹೇಳಬೇಕಾ, ಆದರೆ ಮುಕ್ತ ಇಂದ್ರಿಯ ವ್ಯಾಪ್ತ ಅಲ್ಲ, ದೇವರು ವ್ಯಾಪ್ತ. ಆ ಅರ್ಥ ವ್ಯತ್ಯಾಸ ಇದೆ. ಮಹಾಲಕ್ಷ್ಮಿಯ ಇಂದ್ರಿಯಗಳು ಎಲ್ಲವೂ ದೇಹ ಕೂಡ ಅಪ್ರಾಕೃತನೆ, ಆದರೆ ಅಸ್ವತಂತ್ರ. ದೇವರದ್ದು ಸ್ವತಂತ್ರ ವ್ಯಾಪ್ತ, ವ್ಯಾಪ್ತ ಮಧ್ಯೆ ಬಿರುಗು ಕಾಮನ್. ಆ ಅರ್ಥ ವ್ಯತ್ಯಾಸ ಬರ್ತಾ ಹೋಗುತ್ತೆ. ಅಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಪುಣಭೋಕ್ತೃಚ. ಅಸಕ್ತಂ ಸರ್ವಭೃತ್, ಇಷ್ಟೆಲ್ಲ ಮಾಡಿದ್ರೆ ಅಸಕ್ತಂ, ಯಾವುದರಲ್ಲೂ ಪರಮ ಇನ್ವಾಲ್ವ್ಮೆಂಟೇ ಇಲ್ಲ, ಎಲ್ಲದರೊಳಗಿರ್ತಾನೆ, ಲೇಪ ಇಲ್ಲ. ಅದು ಅಸಕ್ತಂ ನಿರಂಜನಂ ಅಂತ ಅರ್ಥ. ಸರ್ವಭೃತ್ ಎಲ್ಲವನ್ನೂ ಎಲ್ಲವನ್ನೂ ಧರಿಸಿದ್ದಾನೆ, ಯಾವುದರ ಲೇಪನೂ ಇಲ್ಲ. ಧರಿಸ್ತಾ ಲೇಪ ಶುರುವಾಯಿತು, ಒಂದು ಹೀಗಿಡ್ಕೊಂಡ ಸ್ವಲ್ಪ ಪಾರಾಯಿತು, ಕೆಳಗಿಟ್ಬಿಟ್ಟ, ಲೇಪದಿಂದ ಕೆಳಗಿಡಿಯುತ್ತೆ ಕೈ. ಅದು ಗೊತ್ತಾಯ್ತು ದೇವರಿಗೆ, ಅದು ಯಾವ ಎಲ್ಲಾನು ಹೆಸರಿಸಿದ್ದಾನೆ, ಲೇಪನೇ ಇಲ್ಲ. ಕೂರೂಪದಿಂದ ಇಡೀ ಜಗತ್ತನ್ನು ಹೊತ್ತಿದ್ದಾನೆ ವಿಷ್ಣು ಕೂರ್ಮನಾಗಿ. ಎಷ್ಟು ಆಯಾಸ ಆಗಿರ್ಬೇಕು ದೇವರಿಗೆ ಅಂದರೆ ಆಸಕ್ತ. ಇವತ್ತು ಆಕಾಶ ಭಾರ ಆಗುತ್ತೆ ನಮಗೆ, ಆಕಾಶ ನಮಗೆ ಭಾರ ಅಲ್ಲ, ಅದು ಇಲ್ಲದೆ ಆಕಾಶ ಇದ್ದರೆ ನಮಗೆ ಭಾರ ಸುಲಭ. ಇನ್ನೂ ಕೂಡ ದೇವರಿಗೆ ಯಾವ ಕಾಲಕ್ಕೂ ಭಾರಾದಿಗಳಿಲ್ಲ. ಸಕ್ತನಾದಾಗ ಲೇಪದಿಂದಾಗಿ ಭಾರ ಆಗಿ ಇರ ಶುರುವಾಗುತ್ತೆ. ದೇವರಿಗೆ ಲೇಪನೇ ಇಲ್ಲ ಅಂದಮೇಲೆ ಆಗ ಭಾರ ಬರಲಿಲ್ಲ. ನಿರ್ಗುಣಂ ಗುಣಭೋಕ್ತೃ ಚ, ಮತ್ತೆ ಒಂದು ನಿರ್ಗುಣನಾಗಿದ್ದಾನೆ ಗುಣಭೋಕ್ತೃ ಆಗಿದ್ದಾನೆ ಇಮ್ಮಿಡಿಯೇಟ್ ಆಗಿ ಉಪನಿಷತ್ತಲ್ಲಿ ಹಾಗೆ ಬರುತ್ತೆ. ಕೇವಲೋ ನಿರ್ಗುಣಸ್ಥ್ಯ, ಪರಮಾತ್ಮ ನಿರ್ಗುಣನಾಗಿದ್ದಾನೆ ಕೇವಲನಾಗಿದ್ದಾನೆ. ಇಲ್ಲಿ ಗುಣ ನಿರ್ಗುಣಂ ಗುಣಭೋಕ್ತೃ ಚ, ಅದೇ ಅಲ್ಲೇ ಒಂದೇ ಪರಮಾತ್ಮನ ಎರಡು ಹೇಳಿರ್ಬೇಕಾದ್ರೆ ಇಬ್ಬರು ಪರಮಾತ್ಮ ಜ್ಞೇಯಂ ಏಕವಚನ, ಜ್ಞೇಯಂ ಏಕವಚನ ಹೇಳಿದ ಮೇಲೆ ಇಬ್ಬರು ಪರಮಾತ್ಮ ಅಂತ ಅರ್ಥ ಮಾಡ್ತೀವಿ ಅಂದರೆ ಅವ್ರಿಗೆ ಬುದ್ಧಿ ಇಲ್ಲ. ಸರ್ವೇಂದ್ರಿಯಾಣಿ ಗುಣಾಂಶ್ಚ ಆಭಾಸಯತಿ ಇತಿ ಸರ್ವೇಂದ್ರಿಯ ಗುಣಾಭಾಸಂ. ಅವನ ಎಲ್ಲ ಇಂದ್ರಿಯಗಳಿಗೂ ಅವನೇ ಪ್ರಕಾಶಕ. ಇವೋ ಅಂತಃಪ್ರವೇಶ ಅಂತ ಹೇಳಿ ನಾನು ಹೇಳೋ ದೇವರು ಹೇಳಬೇಕಾಗಿಲ್ಲ, ಯಾಕೆ ದೇವ್ರ ತಂದೆ ಸ್ವಯಂ ಪ್ರಕಾಶ. ಅದಕ್ಕೆ ಸರ್ವೇಂದ್ರಿಯ ಗುಣಾಭಾಸಂ, ಎಲ್ಲ ಇಂದ್ರಿಯ ಗುಣಗಳು ಸ್ವಯಂ ಪ್ರಕಾಶವೇ ಹೊರತು ಇನ್ನೊಬ್ಬರ ಪ್ರಕಾಶವನ್ನು ಅವಲಂಬಿಸಿಲ್ಲ. ಕೇವಲ ಅಂದರೆ ಓನ್ಲಿ ಅಂತ ಅರ್ಥ, ಕೇವಲ ಇದಾಗಿದೆ. ಕೇವಲ ತುಪ್ಪ ಅಂದರೆ ಪ್ಯೂರ್ ಅಂತ ಅರ್ಥ, ಪ್ಯೂರ್. ಅದು ಕೇವಲ ನಿರ್ಗುಣ, ಕೇವಲ ಅಪ್ರಾಕೃತ ನಿರ್ಗುಣ, ಪ್ರಾಕೃತ ಗುಣರಹಿತ. ಹಿಂದೆ ಎಲ್ಲೆಲ್ಲಿ ನಿರ್ಗುಣ ಅಂತ ಬರುತ್ತೋ ತಕ್ಷಣ ಉತ್ತರ ಕೊಟ್ಬಿಡ್ಬೇಕು, ಏನಂತ ಪ್ರಾಕೃತ ಗುಣರಹಿತ. ಅಷ್ಟು ಸಿಂಪಲ್ ಅದು, ಹುಡುಗರಿಗೆ ಗೊತ್ತಿಲ್ಲದ ಪದ ಸರಿಯಾಗಿ ಗೊತ್ತಿರೋದು. ಇಂದ್ರಿಯ ವರ್ಜಿತತ್ವಾದ್ಯರ್ಥ ಉಕ್ತ ಪುರಸ್ತಾತ್. ದೇವರಿಗೆ ಇಂದ್ರಿಯಗಳಿಲ್ಲ ಅಂತ ಹೇಳಿದರೆ ಹಿಂದೆ ಹೇಳಿಬಿಟ್ಟಿದ್ದೀವಿ ಆಗಲೇ ಅಂತ ಹೇಳಿದ್ರೆ ಆಚಾರ್ಯ, ಹಿಂದೆ ತುಂಬ ಸರ್ತಿ ಹೇಳಿದೆ ಪ್ರಾಕೃತ ಇಂದ್ರಿಯ ಇಲ್ಲ ಅಂಥೇಳಿ, ಆದ್ದರಿಂದ ಮತ್ತೆ ಬೇಕಿಲ್ಲ. ಅಹಂ ಪರಾಶಕ್ತಿ ಯಶ್ಚೇ ಇತಿ ವ್ಯಾಖ್ಯಾನೆ ಅರ್ಥ ಸಂಭವಂ ಕಶ್ಚಿತ್ ಅನತ್ ಅನ್ಯಥಾ ಪ್ರಾಹ ಬ್ರಹ್ಮಣಃ ಸರ್ವ ವಿಶೇಷ ಪ್ರತಿಷೇಧೇನ ಮಾತ್ರ ವಿಜ್ಞಾಪ ವಿಜಿಜ್ಞಾಪಯಿಷಿ ತತ್ವಾತ್ ಶಕ್ತಿಮತ್ವ ಪ್ರತಿಪಾದನ ವಿರುದ್ಧಂ ಇತಿ ತದಸತ್ ಅತ್ರ ವಿಶೇಷತ್ವಸ್ಯ ದರ್ಶನಾದಿತಿ ಭಾವೇನಾಹ ಸರ್ವೇತಿ. ಸರ್ವೇಂದ್ರಿಯಾಣಿ ಗುಣಾಶ್ಚ ಅರ್ಥ ಯಾತಿ ಬರೀತಾರೆ ಆಚಾರ್ಯರು ಅಂದರೆ ಪರಮಾತ್ಮನಿಗೆ ಭಾರಿ ಶಕ್ತಿ ಇದೆ ಅಂತ ಅರ್ಥ ಬರೋದು. ಅದು ಸ್ವರೂಪದಲ್ಲಿ ಏನಿಲ್ಲ ಪರಮಾತ್ಮನಿಗೆ, ಕೂಡಿಸೋದಕ್ಕೋಸ್ಕರ ಪ್ರಯತ್ನ ಪಡಬೇಕು ಅಂತ ಯೋಚನೆ ಮಾಡ್ತಾರೆ, ಅದು ಸರಿಯಲ್ಲ. ಅರ್ಥ ಸುಲಭವಾಗಿದೆ ಅಂತ ತೋರಿಸಿಕೊಟ್ರು. ಗುಣಾನ್ ತದ್ವಿಷಯಾನ್ ಆಭಾಸಯತಿ ಪ್ರತ್ಯಾಯತಿ ಪ್ರತ್ಯೇತೀತಿವ. ಇಲ್ಲಿ ಎಲ್ಲ ಗುಣಗಳು ಇವೆ, ಎಲ್ಲ ವಸ್ತುವಿನ ಎಲ್ಲ ರೂಪವನ್ನು ನಾವು ಒಂದು ವಸ್ತು ನೋಡಿ ಎಲ್ಲ ತಿಳ್ಕೊಂಡು ನಮಗೆ ಆಗೋದಿಲ್ಲ. ಇದು ಕಾಣಿಸ್ತಾ ಇದೆ ಕೆಳಕಡೆಯಿಂದ, ನಿಮಗೆ ಕಾಣಿಸ್ತಾ ಇಲ್ಲ ಸೈಡ್ ಕಾಣಿಸ್ತಾ ಇಲ್ಲ, ದೇವರಿಗೆ ನೋಡಿ ಎಲ್ಲ ಕಡೆಯಿಂದ ನೋಡ್ತಾರೆ ದೇವರು. ಸರ್ವ ಇಂದ್ರಿಯ ಗುಣಾಭಾಸ, ದೇವ್ರ ಮಹಿಮೆ ಇದು. ಅದು ಪೂರ್ತಿ ನೋಡೋದಕ್ಕೆ ಸಾಧ್ಯ, ಒಂದೇ ಪದಾರ್ಥನ ಪೂರ್ತಿ ನೋಡೋಕ್ಕೆ ಸಾಧ್ಯನೇ ಇಲ್ಲ, ಯಾಕೆ ಇನ್ನೊಂದು ಕಡೆ ಭಾಗ ನಮಗೆ ಕಾಣೋದಿಲ್ಲ. ಈ ಕಡೆ ಕಂಡಾಗ ಆ ಕಡೆ ಕಾಣೋದಿಲ್ಲ, ನಮಗೆ ನಂಬೇನು ಕಾಣೋದಿಲ್ಲ. ಎಷ್ಟು ದೇವರು ಮ್ಯಾಜಿಕ್ ಮಾಡಿದ್ದಾರೆ ಅಂದರೆ ನಮ್ಮ ಪ್ರತ್ಯಕ್ಷ ಹೈಲಿ ಲಿಮಿಟೆಡ್, ದೇವ್ರದ್ದು ಹಾಗಲ್ಲ. ಇವತ್ತು ಕಿವಿ ನೋಡಿ ಎಲ್ಲ ಕಡೆಯಿಂದ ಕೇಳಿಸುತ್ತೆ, ಕಣ್ಣು ಎಲ್ಲ ಕಡೆ ಕಾಣ, ನೇರ ಮಾತ್ರ ಕಾಣಿಸುತ್ತೆ. ದೇವರು ಎಲ್ಲ ಇಂದ್ರಿಯಗಳು ಒಂದೇ ರೀತಿನೇ, ಕಣ್ಣು ಹೇಗೆ ಎಲ್ಲ ಕಡೆಗೆ ಕಿವಿ ಎಲ್ಲ ಕಡೆ ಕಾಣಿಸುತ್ತೋ ಪರಮಾತ್ಮನ ಕಣ್ಣು ಎಲ್ಲ ಕಡೆ ನೋಡುತ್ತೆ ಒಂದೇ ಸರ್ತಿಗೆ. ವಿಶ್ವತ ಚಕ್ಷು, ಅದನ್ನೇ ಸರ್ವೇಂದ್ರಿಯ ಗುಣಾಭಾಸಂ. ಹತ್ತಿರ ಇದ್ದರೆ ಕೇಳುತ್ತೆ, ದೂರ ಯಾವುದೇ ಪ್ರಶ್ನೆ ಇಲ್ಲ. ಅದು ಏನೋ ಅಡ್ಡ ಬಂದರೆ ಕೇಳಿಸುತ್ತೆ ಇಲ್ಲ, ಕಿವಿ ಕಣ್ಣು ಮುಚ್ಕೊಂಡ್ಬಿಡ್ಬೋದು ಇಲ್ಲ, ದೇವರಿಗೆ ಎಂಥದ್ದು ಎವರ್ ಓಪನ್. ಇದು ಸರ್ವ ಇಂದ್ರಿಯ ಗುಣಾಭಾಸಂ, ಎಲ್ಲ ಇಂದ್ರಿಯ ಗುಣಗಳು ಕೂಡ ಇಂದ್ರಿಯಗಳಿಗೆ ನೋಡೋ ಶಕ್ತಿ ಇದೆ, ವಸ್ತುಗಳನ್ನು ಪೂರ್ತಿಯನ್ನು ತೋರಿಸೋ ಶಕ್ತಿ ಇದೆ. ಪೂರ್ತಿ ನೋಡ್ತಕ್ಕಂಥ ಶಕ್ತಿ ಹಿಮಾಲಯ ಈ ಕಡೆಯಿಂದ ಕಂಡ್ರೆ ಆ ಕಡೆಯಿಂದ ಕಾಣೋದಿಲ್ಲ, ಆ ಕಡೆಗೆ ಹೋದ್ರೆ ಈ ಕಡೆಯಿಂದ ಕಾಣಿಸೋದಿಲ್ಲ, ಆಮೇಲೆ ಮೇಲಿಂದ ಮೇಲಿಗೂ ಕಾಣಿಸೋದು, ಮೇಲಕ್ಕೆ ಹೋದರೆ ಸೈಡ್ಗಳು ಕಾಣಿಸೋದು. ಪ್ರತಿ ಸ್ಟೇಜಲ್ಲೂ ಕೂಡ ನಮಗೆ ಲಿಮಿಟೇಷನ್ ಕಾಣುತ್ತೆ, ದೇವರ ಲಿಮಿಟೇಷನ್ನೇ ಇಲ್ಲ ಆಗಿದ್ದಾನೆ. ಇದು ದೇವರ ಮಹಿಮೆ. ಇದೆಲ್ಲ ಅರ್ಥ ಮಾಡಿಕೊಂಡಾಗ ನಾವು ದೇವರನ್ನು ಸಂಶಯ ಬರುತ್ತಾಗ ನಮ್ಗೆ ಸರಿಯಾಗಿ ಒಂದು ಪದಾರ್ಥನೇ ಸರಿಯಾಗಿ ಕಾಣದೇ ಇರಬೇಕಾದ್ರೆ ಸರ್ವ ಇಂದ್ರಿಯ ಗುಣಾಭಾಸ ದೇವರ ವಿಲಕ್ಷಣ. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ, ದೇವರು ಬೇರೆ ಬೇರೆ ಅಂತ ಹೇಳಿದರೆ ಸುಮ್ಮನೆ ಬೇರೆ ಬೇರೆ ಅಂತ ಕೂಗೋದಲ್ಲ, ಏನರ್ಥ ಅದಕ್ಕೆ ಕ್ವಾಲಿಟಿ ಟೋಟಲಿ ವೇರಿಯಸ್ ಅಂತ ಅರ್ಥ ಮಾಡ್ಕೋತಾ ಹೋಗ್ಬೋದು. ಅವನು ಆತ ವ್ಯಾಪ್ತ, ನಾವು ಅಜ್ಞಾನಿಗಳು, ಆತ ಜ್ಞಾನಿ ಸರ್ವಜ್ಞ, ನಾವು ಅನಿತ್ಯ ದೇಹ ನಿತ್ಯ ದೇಹ ಎಲ್ಲ ಕಂಟ್ರಾಸ್ಟ್ ಮಾಡ್ತಾ ಹೋಗ್ಬೇಕು. ಅದಕ್ಕೆ ಭೇದ ಅಂತ ಹೆಸರು, ಸುಮ್ಮನೆ ಜೋರಾಗಿ ಕೂಗಿಬಿಟ್ರೆ ಭೇದ ಅಂತಲ್ಲ. ಬಂಗಾರ ಇದೆ, ಶ್ರೀ ಗೋಲ್ಡ್ ಇದೆ, ನೋಡೋದಕ್ಕೆ ಒಂದೇ ರೀತಿ ಕಾಣುತ್ತೆ, ಎಷ್ಟು ವ್ಯತ್ಯಾಸ ಇದೆ? ಬೆಲೆಯಲ್ಲಿ ಸಡನ್ ಡೌನ್ ಆಗಿತ್ತು, ಬರೀ 100 ರೂಪಾಯಿ ಲೆಕ್ಕ ಇದಾದರೆ ಲಕ್ಷಗಟ್ಟಲೆ ವ್ಯಾಪಾರ ಅಲ್ಲಿ ಶುರುವಾಯಿತು. ಅದು ಎಷ್ಟು ಲಾಂಗ್ ಲಾಸ್ಟಿಂಗ್, ಅದು ಆ್ಯಂಟಿಕ್, ಏನು ವ್ಯಾಲ್ಯೂನೇ ಇಲ್ಲ. ಅದೆಲ್ಲ ಯೋಚನೆ ಮಾಡ್ತಾ ಹೊರಟು ಎರಡು ವಸ್ತುಗಳಾದರೂ ಕೂಡ ಎರಡು ಒಂದೇ ರೀತಿ ಕಂಡರೂ ಕೂಡ ಬೇಸಿಕಲಿ ಏನವೋ ಟೋಟಲಿ ಡಿಫ್ರೆಂಟ್. ಆ ಅರ್ಥದಲ್ಲಿ ಇದೆಲ್ಲ ಹೇಳೋದಕ್ಕೆ ಕೊಟ್ಟಿದ್ದಾರೆ. ಗುಣ ಕರತಲ ಮಲಕದಲ್ಲೂ ಅರ್ಥ ಆಗ, ಯಾಕಂದ್ರೆ ಮತ್ತೆ ಕೂಡ ಅಡ್ಡ ಕೊಡಿರುತ್ತೆ, ಕೆಳಗಿನ ಭಾಗ ಕಾಣಿಸಲ್ಲ. ಮತ್ತೆ ಕರತಲ ಮಲಕ ಅಂತ ಹೇಳಿದರೆ ಅಂಗೈ ನೆಲ್ಲಿಕಾಯಿ ಕಂಡಾಗೆ ಅಂತ ಕಂಡ್ರೆ ಕಂಡು ಕೆಳಭಾಗ ಕಾಣೋದಿಲ್ವಲ್ಲ, ಕೆಳಗೆ ಊಟ ಮಾಡಿ ಈ ಭಾಗ ಕಾಣೋದಿಲ್ಲ. ಮತ್ತೆ ಎಲ್ಲ ಭಾಗ ಒಂದೇ ಕಾಲಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ದೇವರು ಮಾಡಿಕೊಟ್ಟಿರೋ ವಿಚಿತ್ರ ಮಹಿಮೆ ಅದು. ನಮ್ಮ ದೇಹದ ಒಳಕಾಣದೇ ಇಲ್ಲ ದೇಹದೊಳಗೆ, ನಮ್ಮ ದೇಹದ ಒಳಗಿನ ಭಾಗನೇ ಗೊತ್ತಾಗೋದಿಲ್ಲ, ಅದಕ್ಕೆ ಕ್ಷೇತ್ರಜ್ಞ ಅಲ್ಲ ಅಂತ ಹೇಳಿದ್ದಾರೆ. ಸರ್ವತಃ ಪಾಂಡ ಏನ ಯಾರ್ದ ಯಾರು ಮೈ ಮೇಳಿದ್ರೆ ಹೋಯ್ತಾ ನಿರ್ಗುಣತ್ವ ಹೋಯ್ತಲ್ಲ, ಮಹಿಮೆ ಎಂಬುದು ಏನದು ಗುಣ, ಮಹಿಮೆ ಎಂಬುದು ಗುಣ ಆದ್ದರಿಂದ ನಿರ್ಗುಣ ಅಂತ ಪದ ಉಪಯೋಗಿಸಿ ಮಹಿಮೆ ಅಂತ ಹೇಳಬಾರ್ದು. ಅರ್ಥ ಆಯ್ತಾ? ನಿರ್ಗುಣ ಇದೆ ಅನ್ನಬಾರದು, ಇದೆ ಅಂತ ಅಷ್ಟೇ ಏನಾಗುತ್ತದ, ಇರಬೇಕೇನೋ ಗುಣ ಬಂದ್ಬಿಡುತ್ತೆ ತಕ್ಷಣ. ನಿರ್ಗುಣ ಅಷ್ಟೇ ಅನ್ಬೇಕು, ಯಾವುದಂತ ಕೂಡ ಹೇಳಾಗಿಲ್ಲ, ಹೇಳಿದ ತಕ್ಷಣ ಅಜೆಕ್ಟಿವ್ ಆಗಿಬಿಡುತ್ತೆ. ಎಷ್ಟನೇ ಬಾರ ಮಾತಾಡಾಗಿಲ್ಲ ಅವರು, ಅವ್ರು ಯಾರು ಒಂದೇನೋ ಮಾತಾಡಾಗಿಲ್ಲ, ಆ ರೀತಿ ಇರುತ್ತೆ. ಅದಕ್ಕೆ ಬಾಯಿ ಬಿಟ್ಟರೆ ಕೆಟ್ಟ ಅಂತಾರಲ್ಲ ಹಾಗೆ, ಅದ್ವೈತ ಬಾಯಿ ಬಿಟ್ಟದಾಗ ಕತೆ ಬೋದಾಯ್ತು. ಸರ್ವತಃ ಪಾಣಿಪ ರಾಧಂ ತತ್ ಸರ್ವಭೃತ್ ಗುಣಭೋಕ್ತೃಚ ಇತ್ಯಾದಿಕಮಪಿ ಉದಾಹಾರ್ಯಂ, ಎಲ್ಲ ಸೇರಿಸ್ಕೊಂಡ್ಬಿಡಿ ಅಂತ ಹೇಳ್ತಾರೆ. ಎಲ್ಲವೂ ಕೂಡ ಸರ್ವ ಇಂದ್ರಿಯ ಪಾಣಿ ಪಾದ ಸರ್ವಭೃತ್ ಗುಣಭೋಕ್ತೃತೆ ಎಲ್ಲದಕ್ಕೂ ಕೂಡ ಈ ರೀತಿ ವ್ಯತ್ಯಾಸ ತಿಳ್ಕೊತಾ ಹೋಗ್ಬೇಕು. ಕಥಂ ತರ್ಹಿ ಸದೇಂದ್ರಿಯ ವಿವರ್ಜಿತಂ ನಿರ್ಗುಣಂ ಅಚರಂ ಇತ್ಯಾದ್ಯುಕ್ತಂ ಇತ್ಯತಃ ಇಂದ್ರಿಯೇತಿ ಆದಿಶಬ್ದಾತ್ ಪರಂ ಶಬ್ದ ಇತಿ ಅಧ್ಯಾಹಾರ್ಯಂ. ಆದಿಶಬ್ದದ ಮೇಲೆ ಏನು ಸೇರಿಸ್ಕೋಬೇಕು, ಆದಿಮಂತ್ ಆದಿಶಬ್ದಾತ್ ಪರಂ ಶಬ್ದವಿತಿ ಅಧ್ಯಾಹಾರ್ಯಂ, ಅಲ್ಲೇನಿದೆ ಆದಿಶಬ್ದಾತ್ ಸರ್ವೆ ಇಂದ್ರಿಯ ವರ್ಜಿತತ್ವಾದಿ ಅಂತಿದೆ, ಅಲ್ಲಿ ಪರ ಅಂತ ಸೇರಿಸ್ಕೊಂಡು ಓದ್ಬೇಕು ಆಚಾರ್ಯ ಭಾಷ್ಯವನ್ನು ಅಂತ ಅರ್ಥ. ಪುರಸ್ತಾತ್ ದ್ವಿತೀಯೇ, ಎಲ್ಲಿ ಹೇಳಿದ್ದೇವೆ ಅಂದರೆ ದ್ವಿತೀಯ ಅಧ್ಯಾಯದ ಕೊನೆಗೆ, ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ಏನಂತ ಹೇಳಿದರು, ನಯನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾಸ್ಯಾಮ್ ಅಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ನಿರ್ವಾಣ ಶಬ್ದ ಹೇಳಬೇಕಾದ್ರೆ ಹೇಳಿದ್ದೇವೆ ಅಂತ. ವಾಣ ಅಂದರೆ ದೇಹ, ನಿರ್ವಾಣ ಅಂದರೆ ದೇಹರಹಿತ. ದೇಹರಹಿತ ಹೇಗಾದರೆ ಡಿಟೇಲಾಗಿ ಹೇಳಿದ್ರು, ತುಂಬ ಡಿಟೇಲಾಗಿ ಹೇಳಿದರು, ಅದು ಹೇಳಿದ್ದೇವಾದ್ರಿಂದ ಮತ್ತೇನು ಹೇಳಲಿಲ್ಲ. ಪುರಸ್ತಾತ್ ಹಿಂದೆ ಹೇಳಿ ಆಗಿದೆ, ಪುರಸ್ತಾತ್ ದ್ವಿತೀಯ. ಹೌದು, ವಾಣ ಅಂದರೆ ದೇಹ, ನಿರ್ವಾಣ ಅಂದರೆ ನಿರ್ದೇಹ, ನಿರಾಕಾರ. ನಿರಾಕಾರ ಅಂದರೆ ಪ್ರಾಕೃತ ಆಕಾರ ವರ್ಜಿತ, ಅದನ್ನೆಲ್ಲ ಪ್ರೂವ್ ಮಾಡಿದ್ದೇವೆ ಅಂದರೆ ಮತ್ತೆ ಹೇಳಲಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಿರ್ವಾಣ ಹೊಂದಿದ್ರು, ದೇಹ ಬಿಟ್ಟರು ಅಂತ ಅರ್ಥ. ನಿರ್ವಾಣ ಹೊಂದಿದ್ರು, ಪ್ರಾಕೃತ ದೇಹ ಬಿಟ್ಟು ಹೋದರು. ನಿರ್ವಾಣ ನಿರ್ಯಾಣ, ನಿರ್ಯಾಣ ಅಂದರೆ ಎರಡಕ್ಕೂ ಒತ್ತರ್ಥ ಒಂದೇ, ಯಾಣ ಅಂದರೆ ಹೋಗೋದು, ವಾಣ ಅಂದರೆ ದೇಹ ಬಿಡೋದು. ಟೋಟಲ್ ತಾತ್ಪರ್ಯ ಒಂದೇ ಆದರೂ ಬಿಡಿಸೋದ್ರಲ್ಲಿ ವ್ಯತ್ಯಾಸ ಇದೆ. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇ ವಚ ಸೂಕ್ಷ್ಮತ್ವ ತದ ವಿಜ್ಞೇಯಂ ದೂರಸ್ಥಂ ಚಾಂತಿಕೇ ಚ ತತ್. ಬಹಿಹಿ ಅಂತಶ್ಚ ಭೂತಾನಾಂ, ಭೂತಾನಾಂ ಬಹಿಹಿ ಅಂತಶ್ಚ, ಎಲ್ಲ ಪ್ರಾಣಿಗಳು ಹೊರಗಿದ್ದಾನೆ ಒಳಗಿದ್ದಾನೆ, ಇದು ದೇವರ ಮಹಿಮೆ. ಮತ್ತೆ ಒಳಗಿದ್ದಾನೆ ಹೊರಗಿದ್ದಾನೆ, ಹೆಚ್ಚಗಿಂಚಿ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ ಪಿವಾ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಅಂತಹ ಬಹಿಶ್ಚ, ಅದೇ ಪದ ಇಟ್ಟಿದ್ದಾರೆ, ಭೂತಾನಾಂ ಪ್ರಾಣಿಗಳ ಹೊರಗೆ, ಪ್ರಾಣಿಗಳ ಹೊರಗೆ. ಅಚರಂ ಚರಮೇವ ಚ ಅಚರಂ, ಅಚರಂ ಅಂದರೆ ಸಂಚಾರ ಮಾಡೋದಿಲ್ಲ, ನಿಶ್ಚಲವಾಗಿದ್ದಾನೆ. ಚರಂ ಸಂಚಾರ ಮಾಡ್ತಾನೆ ಅಂದರೆ ಸಂಚಾರ ಮಾಡೋದಿಲ್ಲ, ವ್ಯಾಪ್ತನಾದ್ದರಿಂದ ಸಂಚಾರ ಮಾಡೋ ನೆಸಿಟಿ ಇಲ್ಲ, ಆದರೆ ಅಣುರೂಪದಿಂದ ಎಲ್ಲಿ ಬೇಕಾದ್ರೆ ಸಂಚಾರ ಮಾಡ್ತಾನೆ. ಹೀಗಾಗಿ ಕಾಂಟ್ರಡಿಕ್ಷನ್ ಹೇಳಿದ್ದಾರೆ, ಅದೇನು ಅಚಿಂತ್ಯಾದ್ಭುತ ಶಕ್ತಿ ಅಂತ ಹೇಳಿದ್ದಾರೆ, ಅದನ್ನು ಉಳಿದವರು ಹೇಳಕ್ಕೆ ಬರೋದಿಲ್ಲ. ಅಚರಂ ಚರಮೇವ ಚ ಸೂಕ್ಷ್ಮತ್ವ ತದ ವಿಜ್ಞೇಯಂ ದೂರಸ್ಥಂ ಚಾಂತಿಕೇಯ ತದ ಅವಿಜ್ಞೇಯಂ, ತದವಿಜ್ಞೇಯ ಅಂತ ಕರೀತಾರೆ ಅಂತ ಕೇಳಿದರೆ, ಹೌದು ಅತ್ಯಂತ ಸೂಕ್ಷ್ಮವಾದ್ದರಿಂದ ಪೂರ್ತಿ ತಿಳಿಯೋದಿಲ್ಲ, ಅದಕ್ಕೆ ಅವಿಜ್ಞೇಯ ಅಂತ ಕರೀತಾರೆ. ದೂರಸ್ಥಂಚ ಅಂತಿಕೇ ಚತತ್, ಎಲ್ಲಿ ಬಂದಿತ್ತಿದು ಈಶಾವಾಸ ತದ್ದೂರೆ ತದ್ವಂತಿಕೆ ಅಂತ ಹೇಳಿಬಿಟ್ಟಿದ್ರು. ಉಪನಿಷತ್ತಿಗೂ ಗೀತಾಕ್ಕೆ ಸಂಬಂಧ ಗೊತ್ತಾಗುತ್ತೆ, ಅದು ಈಶಾವಾಸ್ಯೋಪನಿಷತ್ತು, ಇದು ಗೀತೋಪನಿಷತ್ತು, ಎರಡಕ್ಕೂ ಒಂದು ಸಂಪೂರ್ಣವಾದ ಸಂವಾದ ಇದೆ. ದೂರಸ್ಥಂಚ ಅಂತಿಕೇ ಚಯತ್, ಅದು ದೂರದಲ್ಲೂ ಇದ್ದಾನೆ ಹತ್ತಿರದಲ್ಲೂ ಇದ್ದಾನೆ, ದೇವರಷ್ಟು ದೂರ ಯಾರೂ ಇಲ್ಲ, ದೇವರಷ್ಟು ಹತ್ರನೂ ಯಾರೂ ಇಲ್ಲ, ಬಿಂಬರೂಪಿಯಾಗಿ ನಮ್ಮ ಒಳಗೆ ಇದ್ದಾನೆ ಅಂದರೆ ಎಷ್ಟು ಹತ್ರ, ಮತ್ತು ಎಂದು ಎಷ್ಟು ಹುಡುಕರು ಕಾಣದ್ರೆ ಎಷ್ಟು ದೂರ, ಎರಡು ದೇವರ ಮಹಿಮೆ. ದೂರಸ್ಥಂಚ ಅಂತಿಕೆ ಚ ತತ್ ಅಂತ ಹೇಳಿದ್ರಿಂದ ದೂರದಲ್ಲಿದ್ದಾನೆ ಹತ್ತಿರದಲ್ಲಿದ್ದಾನೆ, ದೂರದಲ್ಲಿದ್ದ ಸ್ವಲ್ಪ ಚೇಂಜ್ ಆಗಿದ್ದಾನೆ, ಹತ್ತಿರದಲ್ಲಿದ್ದ ಏನಾಗಿದ್ದಾನೆ, ಹತ್ತಿರದಲ್ಲಿದ್ದಾನೆ ಚಿಕ್ಕ ರೂಪ ತಗೊಂಡಿದ್ದಾನೆ, ದೂರದ ದೊಡ್ಡ ರೂಪ ಇದೆ, ಹಾಗೆಲ್ಲ ಅಲ್ಲ, ತತ್ ಅದೇ ರೀತಿ ಇದ್ದಾನೆ, ಎಲ್ಲಿದ್ದರೂ ಒಂದೇ ರೀತಿ ಇದ್ದಾನೆ, ನೋ ಚೇಂಜ್. ಹತ್ತಿರದಲ್ಲಿದ್ದರೂ ಹಾಗೆ ಇದ್ದಾನೆ, ದೂರದಲ್ಲಿದ್ದರೂ ಹಾಗೆ ಇದ್ದಾನೆ, ವ್ಯತ್ಯಾಸನೇ ಇಲ್ಲ. ಅವಿಭಕ್ತಂಚ ಭೂತೇಶು ವಿಭಕ್ತಮಿವ ಚ ಸ್ಥಿತಂ ಭೂತಭತೃ ಚ ತಜ್ಞೇಯಂ ಗ್ರಸಿಷ್ಣು ಪ್ರಭ ವಿಷ್ಣು ಚ. ಅವಿಭಕ್ತಂಚ ಭೂತೇಶು ವಿಭಕ್ತಮಿವ ಚ ಸ್ಥಿತಂ ಭೂತಭತೃ ಚ ತಜ್ಞೇಯಂ ಗ್ರಸಿಷ್ಣು ಪ್ರಭ ವಿಷ್ಣು ಚ. ಅತ ಅವಿಭಕ್ತಂ ಚ ಭೂತೇಶು, ಭೂತೇಶು ವಿಭಕ್ತಂ, ಪರಮಾತ್ಮ ಎಲ್ಲ ಪ್ರಾಣಿಗಳಲ್ಲಿದ್ದಾನೆ. ಹೇಗಿದ್ದಾನೆ ಅಂದರೆ ಅವಿಭಕ್ತಂ, ಭಾಗ ಹೊಂದಿಲ್ಲ, ಡಿವೈಡ್ ಆಗಿ ಪರಮಾತ್ಮ ಇಲ್ಲ. ಮತ್ತೆ ವಿಭಕ್ತಂ, ಡಿವೈಡ್ ಆಗಿ ಕಂಡ ಕಾಣಿಸ್ತಾನೆ. ಗೊತ್ತಾಯ್ತಾ? ಈ ಆಕಾಶಕ್ಕೆ ಮಧ್ಯ ಮನೆ ರೂಫ್ ಹಾಕಿಬಿಟ್ರು, ಆಕಾಶ ಕಟ್ಟಾದ ಕಾಣಿಸ್ತು, ಏನಾಗಿಲ್ಲ. ಹೇಗಿದೆ ಆಕಾಶ ಈಗ? ಅದರೊಳಗೂ ಸೇರ್ಕೊಂಡು ಬರುತ್ತೆ. ಅದು ಮೈಕ್ರೋವೇವ್ಸ್ ಹೋಗ್ತಾನೆ ಇರಲಿಲ್ಲ. ಮೈಕ್ರೋವೇವ್ಸ್ ಹೋದ ಏನಿದೆ ಅಂತ ಅರ್ಥ, ಅಲ್ಲಿ ಸ್ಪೇಸ್ ಇದೆ ಅಂತ ಅರ್ಥ. ಸೊ ವಿಭಕ್ತ ಮಿಭ ಅಂದರೆ ಪ್ರತ್ಯೇಕವಾದಾಗ ಕಾಣ್ತಾನೆ, ಪ್ರತ್ಯೇಕವಾಗಿಲ್ಲ. ಪ್ರತ್ಯೇಕವಾದಾಗ ಕಾಣ್ತಾನೆ ಹೊರತು ಪ್ರತ್ಯೇಕವಾಗಿಲ್ಲ. ಇದೆಲ್ಲ ನಮಗೆ ಸಾಧ್ಯ ಇಲ್ಲ ಅಂದರೆ ನಾವು ದೇವರಲ್ಲ, ಅದಕ್ಕೆ ಸಾಧ್ಯ ಅಲ್ಲ. ದೇವರಿಗೆ ಸಾಧ್ಯತೆ ಇದೆ. ಮತ್ತೆ ಗ್ರಸಿಷ್ಣು ವಿಭಕ್ತ ಮಿವಚ ಸ್ಥಿತ ಭೂತಭರ್ತೃ ಚ ತಜ್ಞೇಯಂ ಗ್ರಸಿಷ್ಣು ಪ್ರಭ ವಿಷ್ಣು ಚ. ಭೂತಭರ್ತೃ ಎಲ್ಲ ಪ್ರಾಣಿಗಳನ್ನು ಧರಿಸಿದ್ದಾನೆ. ತತ್ ಜ್ಞೇಯಂ ಇದು ದೇವರ ಮಹಿಮೆ. ಗ್ರಸಿಷ್ಣು ಪ್ರಭ ವಿಷ್ಣು ಚ. ಪ್ರಭ ವಿಷ್ಣು ಉತ್ಪಾದನೆಯೂ ಮಾಡ್ತಾನೆ, ಗ್ರಸಿಷ್ಣು ನಾಶನೂ ಮಾಡ್ತಾನೆ. ಸೃಷ್ಟಿಯಾದಿ ಅಷ್ಟ ಮಹಾಕರ್ತೃವಾಗಿದ್ದಾನೆ. ಸೃಷ್ಟಿ ಮಾಡೋನು ಲಯ ಮಾಡಲ್ಲ, ಸಾಮಾನ್ಯ ಲಯ ಮಾಡೋನು ಸೃಷ್ಟಿ ಮಾಡಲ್ಲ. ದೇವರೇನ್ ಮಾಡ್ತಾನೆ? ಎಲ್ಲವನ್ನೂ ಮಾಡ್ತಾನೆ. ಜನ್ಮ ದಸ್ಯ ಯತಃ ಜನ್ಮ ಎಲ್ಲವನ್ನು ದೇವರು ಮಾಡ್ತಾನೆ. ಲೋಕಕ್ಕೆ ಅಪೋಸ್ ಹೊಡೆಯೋದು. ತಂದೆ ಎಷ್ಟೇ ತಪ್ಪು ಮಾಡಿದರೂ ಕೂಡ ಮಗನ್ನ ತಾನೇ ಹುಡ್ಸಿ ಮಗನ ಕೊಡೋಕ್ಕೆ ಇಷ್ಟಪಡೋದಿಲ್ಲ. ಗೊತ್ತಾಯ್ತಾ? ಯಾವುದೋ ಮನೆಯಲ್ಲಿ ಬೆಳೆದಿರುತ್ತೆ, ಅದು ಯಾವುದೋ ಅನ್ವಾಂಟೆಡ್ ಗಿಡ, ಮನಸ್ಸಿ ಬರೋದಿಲ್ಲ. ಯಾಕೆಂದರೆ ಬೆಳೆದಿದೆ, ಯಾಕೆ ಕಟ್ ಮಾಡಬೇಕು ಅಂತ ಆ ಥರ ಅಭಿಮಾನ ಕ್ರಿಯೇಟ್ ಆಗಿಬಿಡ. ಕೆಟ್ಟದಾದರೂ ಕೂಡ ಅಭಿಮಾನ ಹೋಗೋದಿಲ್ಲ. ಯಾಕೆ ನಾನು ಇಲ್ಲೇ ಬೆಳೆದಿರೋದು, ನಾನು ಬೆಳೆಸಿರೋದು ಅನ್ನೋ ಭಾವನೆ ಇರುತ್ತೆ. ಆದರೆ ದೇವರು ಯಾವುದಿಲ್ಲ, ಹುಟ್ಟಿಸೋ ಕಾಲ ಕುಟ್ಟಿಸ್ತಾನೆ, ಲಯ ನಯ ಮಾಡಿಸ್ತಾನೆ. ಸ್ವಲ್ಪ ಅಭಿಮಾನ ಇದ್ದರೆ ಏನು ಮಾಡ್ತಿರಲಿಲ್ಲ? ಮಾಡ್ತಿರಲಿಲ್ಲ. ಅದಕ್ಕೆ ಇವರೆಲ್ಲ ವಾದ ಮಾಡಬೇಕಾದ್ರೆ ಒಬ್ಬ ದೇವರಿದ್ದರೆ ಸಾಧ್ಯ ಇಲ್ಲ. ಯಾಕೆ ಒಬ್ಬ ದೇವರಿಗೆ ಸೃಷ್ಟಿ ಲಯ ಎರಡು ಅಪೋಸಿಟ್ ಥಿಂಗ್ಸ್ ಹೇಗೆ ಮಾಡ್ತಾನೆ? ಸೃಷ್ಟಿ ಮಾಡೋ ದೇವರೇ ಬೇರೆ, ಲಯ ಮಾಡೋ ದೇವರೇ ಬೇರೆ. ಅದಕ್ಕೆ ಬ್ರಹ್ಮ ವಿಷ್ಣು ಶಿವ ಅಂತ ಮೂರು ಇದೆಯಲ್ಲ, ಆ ರೀತಿ ಭೇದ ಅಂತ ಹೇಳ್ಕೊತಾರೆ. ಆದರೆ ಉಳಿದವರಿಗೆ ಲಿಮಿಟೇಷನ್ ಇದೆ, ನಮಗೆ ದೇವರಿಗೆ ಇಲ್ಲ. ಅದೆಲ್ಲ ಕೂಡ ದೇವರಿಗೆ ಅಂತ ಲಿಮಿಟೇಷನ್ ಇಲ್ಲೇ ಇಲ್ಲ. ಪ್ರಭ ವಿಷ್ಣು ಚ. ಅದಕ್ಕೆ ತೋರಿಸ್ಲಿಕ್ಕೇನೆ ಪ್ರದ್ಯುಮ್ನಾದಿಗಳು ಅಪ್ಪನೂ ತಾನೇ ಕೊಂದಿದ್ದು ತಾನೇ ಕೃಷ್ಣ. ಕೊನೆಗೆ ಏನ್ ಮಾಡ್ತಾನೆ ಅದರಲ್ಲಿ? ತಾನೇ ಕೊಂದಾಕ್ಬಿಡ್ತಾನೆ ಎಲ್ಲರೂ ಕೂಡ. ತೋರಿಸ್ತಾನೆ ತಾನೇ ಜನ್ಮಾದ್ಯ ಅಷ್ಟ ಕರ್ತ ಅಂಬುದು ಪ್ರೂವ್ ಮಾಡ್ತಾನೆ. ಉಳಿದವರು ಯಾರು ಮಾಡಕ್ ಬರೋದಿಲ್ಲ. ಏನೋ ಏನು ಗೊತ್ತಾಗಲಿಲ್ಲ. ಏನ ಏನಾದ್ಮೇಲೆ? ಆಗತ್ತ ಎಲ್ಲ ಗೊತ್ತ. ಅದೇ ಜ್ಞಾನ ಅಂದ್ರೆ ಅದೇನೆ ಅದಕ್ಕೆ ಅರ್ಥ. ಏನು ಕೇಳಿರ್ತೇವೆ ಅದೆಲ್ಲ ಏನಾಗತ್ತದ? ರಿಯಲೈಸ್ ಆಗತ್ತೆ. ಹೌದು, ನಿತ್ಯ ಕನಿಷ್ಠ ಅನುಭವಕ್ಕೆ ಬಂದ್ಬಿಡತ್ತೆ. ಕಣ್ಣಿಗೂ ಕಾಣುತ್ತೆ, ಅನುಭವಕ್ಕೆ ಬರುತ್ತೆ. ಅದು ಜ್ಞಾನದ ಫಲ. ಅದು ಇಲ್ಲ, ಅನ್ನ ನೋಡಿದ್ರೆ ಆಗೋದು ಅನುಭವ ಬೇರೆ, ತಿಂದಾಗ ಅನುಭವ ಬೇರೆ. ಗೊತ್ತಾಯ್ತಾ? ಅದು ತಿಂದ ಮೇಲೆ ಊಟ ಆಯಿತು ಅಂತಾನೆ, ನೋಡಿದ್ರೆ ಊಟ ಆಯಿತು ಅಂತ ಕರೆಯೋದಿಲ್ಲ. ಊಟ ತಿಂದ ಮೇಲೆ ಊಟ ಆಯಿತು ಅಂತ ಕರೀತಾರೆ. ಅಪರೋಕ್ಷ ಜ್ಞಾನ ಅಂದರೆ ಹಾಗೆ. ಮೊದಲೆಲ್ಲ ನೋಡೋದು ಪರೋಕ್ಷ ಜ್ಞಾನ, ತಿಂದ ಮೇಲೆ ಬರೋ ಅನುಭವ ಅದು ಅಪರೋಕ್ಷ ಜ್ಞಾನ. ಅದಾಗದೆ ಹೋದರೆ ತಿಂದಕ್ಕೆ ಅರ್ಥನೇ ಇಲ್ಲ. ಅದು ವ್ಯತ್ಯಾಸಗಳು, ಪದಾರ್ಥ ವ್ಯತ್ಯಾಸ ಕಾಣಿಸುತ್ತೆ, ರುಚಿ ವ್ಯತ್ಯಾಸ ಅನುಭವಿಸ್ದಾಗ ಗೊತ್ತಾಗುತ್ತೆ. ಮೂರ್ನಾಲ್ಕು ಸ್ವೀಟ್ ಒಟ್ಟಿಗೆ ಎಲ್ಲ ಸ್ವೀಟ್ ಹಸರಲ್ಲೇ ಹಾಕಿಬಿಡ್ತಾನೆ. ಅದು ಅನುಭವಿಸ್ದಾಗ ಏನು ಗೊತ್ತಾಗುತ್ತೆ ಅದರಲ್ಲಿರೋ ಡಿಫರೆನ್ಸು? ಅದು ಹೇಳಕ್ಕೆ ಬರೋದೇ ಇಲ್ಲ. ಹೇಗದ ಅನುಭವ ವೈದ್ಯ ಎಕ್ಸ್ಪ್ಲೇನ್ ಮಾಡಿ ತಿಂದು ನೋಡಿ ಗೊತ್ತಾಗುತ್ತೆ ನಿನಗೆ ಅಂದ್ಬಿಡ್ತಾನೆ ಅಷ್ಟೇ ಹೊರತು ಇದು ಮಾಡಕ್ಕೆ ಬರೋದಿಲ್ಲ, ಬಿಡಿಸಿಡೋದಕ್ಕೆ ಬರೋದಿಲ್ಲ. ಅದು ವಿಶೇಷ ಅಂಶ. ಅಲ್ಲಿಗೆ ಇರಲಿ, ನಾಳೆ ಅದರ ಮುಂದಿನ ಪಾಠ. ಓಂ ಜನ್ಮಾದ್ಯ.